ತಿಳ್ಕೊಂಡ ಮೇಲೆ ಅದು ಎಕ್ಸ್ಪ್ಲೈನ್ ಮಾಡೋದು ಮತ್ತೊಂದು ಕಷ್ಟ. ಅದಕ್ಕೆ ಭಗವದ್ಗೀತೆ ಎರಡು ಕೆಲಸ ಒಟ್ಟೊಟ್ಟಿಗೆ ಮಾಡ್ತಾ ಹೋಗು. ದೇವರು ಅಂದ್ರೆ ಯಾರು ಅಂತ ಹೇಳ್ತಾ ಅವನ ವೈಭವವನ್ನು ತಿಳಿಸ್ತಾ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಅಲ್ಲಲ್ಲೇ ಸ್ಪಷ್ಟ ಉತ್ತರವನ್ನು ಕೊಡೋದ್ರಿಂದ ಯಾವ ಗೊಂದಲಕ್ಕೂ ಅವಕಾಶ ಇರೋದೇ ಇಲ್ಲ. ಅದು ದೇವರ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ಸ್ಪಷ್ಟವಾಗಿರತಕ್ಕಂಥ ನಿರೂಪಣೆ ಪರಮಾತ್ಮ ಮುಂದುವರೆಸ್ತಾನೆ. ಅರ್ಜುನ, ಸರ್ವಭೂತಾನಿ ಕೌಂತೇಯ ಪ್ರಕೃತಿ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನೆ ಕಲ್ಪಾದವು ವಿಸೃಜಾಮ್ಯಹಂ. ತನ್ನ ಮಹಿಮೆಯನ್ನು ವಿಸ್ತಾರ ಮಾಡ್ತಾ ಹೋಗ್ತಾನೆ. ನಾನು ಭೂತಭಾವನ ಅಂತ ಹೇಳಿದನಲ್ಲ, ಭೂತಗಳನ್ನು ಸೃಷ್ಟಿ ಮಾಡ್ತೇನೆ, ಭೂತ ಇರಬೇಕೆ ತಂದುಕೊಡ್ತೇನೆ ಅಂತ ಹೇಳಿದನಲ್ಲ, ಅದು ವಿವರಣೆ ಮಾಡ್ತಾ ಇದ್ದಾನೆ. ಸರ್ವಭೂತಾನಿ ಕೌಂತೇಯ ಪ್ರಕೃತಿ ಯಾಂತಿ ಮಾಮಿಕಾಂ. ಅರ್ಜುನ, ಸರ್ವಭೂತಗಳು ಎಕ್ಸೆಪ್ಷನ್ನೇ ಇಲ್ಲ ಎಂದು ನಾನು ತಿಳ್ಕೋಬೇಕು. ಒಂದು ಎಕ್ಸೆಪ್ಷನ್ ಇಲ್ಲ, ಎಲ್ಲ ಭೂತಗಳು ಕೂಡ ಮಾಮಿಕಾಂ ಪ್ರಕೃತಿ ಯಾಂತಿ. ಯಾವಾಗ ಕಲ್ಪಕ್ಷಯೇ, ಈ ಕಲ್ಪ ಮುಗಿದಾಗ, ಈ ಕಲ್ಪ ಮುಗಿದಾಗ ಅಂದ್ರೆ ಪ್ರಳಯ ಕಾಲ ಬಂದಾಗ ಎಲ್ಲ ಪ್ರಾಣಿಗಳು ಕೂಡ ಮಾಮಿಕಾಂ ಪ್ರಕೃತಿ ಯಾಂತಿ ಪ್ರಕೃತಿಯಲ್ಲಿ ಲಯ ಹೊಂದುತ್ತವೆ ಅಂತ ಹೇಳಿದ್ದಾರೆ. ಪ್ರಕೃತಿಯಲ್ಲಿ ಲಯ ಹೊಂದುತ್ತವೆ. ಮಣ್ಣಿನ ಗಡಿಗೆ ಮಾಡಿದ, ಗಡಿಗೆ ಒಡೆಯಿತು, ಏನಾಗುತ್ತೆ ಅದು? ಮಣ್ಣಾಗಿದೆ. ಕಬ್ಬಿಣ ಪದಾರ್ಥ ಮಾಡಿದ್ದ, ಒಡೆದೋಯ್ತು, ಕೊನೆ ಕಬ್ಬಿಣ ಆಗುತ್ತೆ. ಅದು ಏನು ಯಾವುದರಿಂದ ಸೃಷ್ಟಿಯಾಗುತ್ತೋ ಅದು ವಾಪಸ್ ಹೋಗುತ್ತೆ. ಇವತ್ತು ಪ್ರಕೃತಿಯಿಂದ ಎಲ್ಲ ಸೃಷ್ಟಿಯಾಗಿದೆ, ಪ್ರಕೃತಿಯಲ್ಲಿ ನಾಶ ಹೊಂದುತ್ತೆ. ಸರ್ವಭೂತಾನಿ ಕೌಂತೇಯ ಪ್ರಕೃತಿ ಯಾಂತಿ ಮಾಮಿಕಾಂ. ಎಲ್ಲಾ ಭೂತಗಳು ಕೂಡ, ಎಲ್ಲಾ ಪ್ರಾಣಿಗಳು ಜಡವೇ ಇರಬಹುದು, ಚೇತನವೇ ಇರಬಹುದು, ಕೊನೆಗೆ ಮಾಮಿಕಾಂ ಪ್ರಕೃತಿ ಯಾಂತಿ ಪ್ರಕೃತಿಯನ್ನು ಸೇರುತ್ತವೆ. ಇವತ್ತು ನಾವಿಗೊತ್ತು ಬರೀ ಪ್ರಕೃತಿ ಹೋಗುತ್ತೆ ಅಷ್ಟೇ ಗೊತ್ತು. ಆದರೆ ಪ್ರಕೃತಿ ಯಾರ ಅಧೀನದಲ್ಲಿದೆ ಅಂದ್ರೆ ಪರಮಾತ್ಮ ಹೇಳ್ತಾನೆ, ಮಾಮಿಕಾಂ ನನ್ನ ಪ್ರಕೃತಿಯಲ್ಲಿ ಸೇರ್ತಾ ಇದೆ ಅಂತ ಹೇಳಿದ. ಅಂದ್ರೆ ನನ್ನ ಅಧೀನವಾದ, ನನ್ನ ಮನೆ ಅಂದ್ರೆ ಏನು? ನನಗೆ ಸೇರಿದ ಮನೆ. ನನ್ನ ಪ್ರಕೃತಿ ಅಂದ್ರೆ ಏನು? ನನ್ನ ಅಧೀನವಾದ ಪ್ರಕೃತಿ. ಆ ಪ್ರಕೃತಿ ನನ್ನ ಕೈಯಲ್ಲಿದೆ, ಅವೆಲ್ಲ ಹೋಗಿ ಸೇರಿಬಿಡುತ್ತೆ ಅಂತ ಹೇಳಿದ. ಇದು ಲಯದ ಕ್ರಮ. ಇದು ಎಲ್ಲಾ ಪ್ರಾಣಿಗಳು ಕಲ್ಪದ ಕೊನೆಗೆ ಪ್ರಳಯ ಕಾಲದೊಳಗೆ ನಾಶ ಹೊಂದಿ ಅವು ಶೂನ್ಯ ಆಗೋದಿಲ್ಲ, ಜಡ ಪ್ರಕೃತಿಯಲ್ಲಿ ಎಲ್ಲವೂ ಸೇರಿಕೊಂಡು ಬಿಡುತ್ತೆ. ಆ ಜಡ ಪ್ರಕೃತಿಯ ಅಭಿಮಾನಿ ದೇವತೆ ಸಾಕ್ಷಾತ್ ಮಹಾಲಕ್ಷ್ಮಿ. ಆಕೆ ಯಾರ ಕೈಯಲ್ಲಿದ್ದಾಳೆ ಅಂದ್ರೆ ನನ್ನ ಕೈಯಲ್ಲಿದ್ದಾಳೆ ಅಂತ ಪರಮಾತ್ಮ ಹೇಳಿದ. ಇದನ್ನ ವಿಜ್ಞಾನ ಒಪ್ಪಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬರೀ ನೇಚರ್ ನೇಚರ್ ಅಂತಾರೆ ಹೊರತು ನೇಚರ್ಗೊಬ್ಬ ಸ್ವಾಮಿ ಇದ್ದಾನೆ ಅನ್ನೋ ಕಾನ್ಸೆಪ್ಟ್ ಅನ್ನು ಭಗವದ್ಗೀತೆ ಹೇಳುತ್ತೆ. ಯಾವುದೇ ನೇಚರ್ ಇಂಡಿಪೆಂಡೆಂಟ್ ಅಲ್ಲ, ಮೇಲೆ ಭಗವಂತ ನಿಯಂತ್ರಣ ಮಾಡಲೇಬೇಕಾದ. ಅದಕ್ಕಾಗಿ ನನ್ನ ಪ್ರಕೃತಿ ಅಂತ ಹೇಳಿದ. ಈ ಮಾತು ಹಿಂದೊಮ್ಮೆ ಉಪಯೋಗಿಸಿದ್ದಾನಾಗಲೇನೆ ಏಳನೇ ಅಧ್ಯಾಯದೊಳಗೆ, ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಹೇಳಿದ್ದ. ಇದು ನನಗೆ ಸೇರಿದ ಮಾಯೆ. ಮಾಯಾ ಅಂದ್ರೆ ಮಹಾಲಕ್ಷ್ಮಿ ಅಂತ ಅರ್ಥ. ಇಲ್ಲಿ ಪ್ರಕೃತಿ ಅಂದ್ರೆ ಮಹಾಲಕ್ಷ್ಮಿ ಅಂತ ಅರ್ಥ. ಪ್ರಕೃತಿ ಜಡ ಪ್ರಕೃತಿ ಅಂತ ಒಂದಿದೆ, ಅದಕ್ಕೆ ಅಭಿಮಾನಿ ದೇವತೆ ಇದ್ದಾಳೆ, ಆಕೆಗೆ ಮಹಾಲಕ್ಷ್ಮಿ ಅಂತ ಕರೀತಾರೆ. ಆ ಚೇತನ ಪ್ರಕೃತಿ ಅಂತ. ಇದೆಲ್ಲ ವಿಶ್ಲೇಷಣೆ ಮಾಡಿ ತಿಳ್ಕೋಬೇಕು ನಾವು. ಕಾರ್ ಬಂತು, ಕಾರ್ ಬಂತು ಅಂತ ಹೇಳ್ತಾರೆ. ಕಾರು ಬೇರೆ, ಕಾರೊಳಗೆ ಕೂತ ವ್ಯಕ್ತಿ ಬೇರೆ. ಕಾರ್ ಬೇರೆ, ಕಾರೊಳಗೆ ಕೂತ ವ್ಯಕ್ತಿ ಬೇರೆ. ತಬರಿ ಕಾರ್ ಬಂತು ಅಷ್ಟೇ ಮಾತಾಡ್ತೇವೆ, ಬಸ್ ಹೋಯ್ತು ಕಾರ್ ಬಂತು ಅಂತ ಮಾತಾಡ್ತೇವೆ. ಇಲ್ಲಿ ಪ್ರಕೃತಿಯಲ್ಲಿ ಸೇರ್ತೇವೆ, ಪ್ರಕೃತಿಯಲ್ಲಿ ಸೇರೋದಿಲ್ಲ, ಪ್ರಕೃತಿಯ ಒಳಗೆ ಅಂತ ಹೇಳಿದ್ರು. ಹುಡುಗ ಕ್ಲಾಸ್ಗೆ ಹೋಗ್ತಾನೆ, ಕ್ಲಾಸ್ ಜಡ ಪದಾರ್ಥದ ಕ್ಲಾಸ್ ಅಲ್ಲ. ಅಲ್ಲಿ ಮೇಷ್ಟು ಕ್ಲಾಸ್ ತಗೋತಾನೆ, ಕ್ಲಾಸ್ ಅವ್ರು ಮೇಷ್ಟು ತಗೋ ಕ್ಲಾಸೇ ಆಗೋದಿಲ್ಲ, ಅದು ಮೇಷ್ಟು ತಗೊಂಡ ಕ್ಲಾಸ್ ಆಗುತ್ತೆ. ತತ್ವಗಳು ತತ್ವಕ್ಕೆ ಅಭಿಮಾನಿ ದೇವತೆಗಳು ಅಂತ ಕರೀತಾರೆ. ಮನೆ ನೋಡಿದ ತಕ್ಷಣ ಇದು ಓನರ್ ಯಾರು ಅಂತ ಹೇಗೆ ಕೇಳ್ತಾರಲ್ಲ, ಹಾಗೆ ವೆಹಿಕಲ್ ನೋಡಿದ ತಕ್ಷಣ ಡ್ರೈವರ್ ಯಾರು ಅಂತ ಕೇಳೋ ಹಾಗೆ ಪ್ರತಿಯೊಂದು ಜಡ ವಸ್ತುವಿಗೂ ಕೂಡ ಒಂದು ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ಇದೆ, ಅದರ ಅಭಿಮಾನಿ ದೇವತೆ ಅಂತ ಕರೀತಾರೆ. ಅದಿಲ್ಲದ ಜಗತ್ತಿನಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಆಶ್ಚರ್ಯ ಅಂದ್ರೆ ಇದು ಶಾಸ್ತ್ರಕ್ಕೆ ಅಪ್ಲೈ ಮಾಡಿಕೊಂಡಿಲ್ಲ ಜನಗಳು. ಮಧ್ವಾಚಾರ್ಯರ ಭಾಷ್ಯದೊಳಗೆ ಅದು ವಿವರವಾಗಿ ಹೇಳ್ತಾ ಬರುತ್ತಾರೆ, ಉಪನಿಷತ್ತುಗಳಲ್ಲಿ ಬಂದಿದೆ. ಅದನ್ನು ವಿವರವಾಗಿ ಜೋಡಿಸ್ತಾ ಹೋಗೋದು ಮಧ್ವ ಭಾಷ್ಯದ ಒಂದು ಹಿರಿಮೆ. ಅವ್ರು ಹೇಳ್ತಾರೆ, ತತ್ವಾಭಿಮಾನಿ ದೇವತೆಗಳ ಅಧೀನದಲ್ಲಿದೆ. ಆಫೀಸಲ್ಲಿ ಕೂತಿರ್ತಾನೆ, ಯಾರೋ ಬರ್ತಾರೆ ಮನೆಗೆ ಹೋಗೋಣ, ಕ್ಲಾಸಲ್ಲಿ ಕೂತಿರ್ತಾನೆ, ಫ್ರೆಂಡ್ ಬರ್ತಾನೆ, ಕ್ಲಾಸ್ ಮೂಲ ಇರುತ್ತೆ ಅವನಿಗೆ, ಕಿಡಿಕೆ ಬಾಬಾ ಹೋಗೋಣ ಅಂತ ಕರೀತಾನೆ, ಬರಗಲ್ಲ ನಿಂತ ಇದ್ದಾನೆ, ಮೇಷ್ಟ್ರು ಇಲ್ಲೇ ಇದ್ದಾನೆ ಅಂತ ಹೇಳ್ತಾನೆ. ನೋಡಿ, ಕ್ಲಾಸ್ ಇದೆ, ಕಂಟ್ರೋಲ್ ಮಾಡೋ ಮೇಷ್ಟ್ರು ಇದ್ದಾನೆ, ಕ್ಲಾಸಿಂದ ಹೊರಬರೋ ಸುಲಭ. ಅವನ ಅನ್ವಿತಿ ಅವನಿದ್ದಾನೆ, ಈಗ ಬರ್ಲಿಕ್ಕಾಗೋದಿಲ್ಲ. ಇವಾಗ ಅರ್ಥ ಮಾಡಿಕೊಂಡ್ರೆ ಬಸ್ ಹೋಗ್ತಿರುತ್ತೆ, ನಿಲ್ಬೇಕಾಗಿ ತಕ್ಷಣ ಹಾರಿ ಬಿಟ್ರೆ ಕೈಕಾಲು ಮುರ್ಕೋತಾನೆ ಅಷ್ಟೇ. ನಿಲ್ಸು ನಿಲ್ಸು ಅಂತ ಕೇಳ್ತಾನೆ, ಬಸ್ ನಿಲ್ಲ ಡ್ರೈವರ್ಗೆ ತಕ್ಷಣ ನಿಲ್ಲಿಸಿಬಿಡ್ತಾನೆ. ಬಸ್ ಇದೆ, ಅದು ನಿಯಮನ ಮಾಡೋ ವ್ಯಕ್ತಿ ಇದ್ದಾನೆ. ಇದನ್ನ ಅರ್ಥ ಮಾಡಿಕೊಂಡ ಮೇಲೆ ಬಸ್ ನೋಡಿದ್ವಿ, ಆ ಕಡೆ ನೋಡಿದ್ವಿ, ಆಗ ನಮಗೆ ಮಳೆ ಬರೋದು ನೋಡ್ತೇವೆ. ಆಗ ಓಹೋ, ಮಳೆ ಅದೇ ಬರ್ತಾ ಇಲ್ಲ, ಒಬ್ಬನು ಸುರಿಸ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಸಣ್ಣ ಮಕ್ಕಳಿಗೆ ಟ್ಯಾಪ್ ನೀರು ಅದೇ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇವರಿಗೆ ಗೊತ್ತು, ಓಹೋ ಇವತ್ತು ಯಾಕೋ ಬಿಟ್ಟಿಲ್ಲ ಅವನು, ಒಂಚೂರು ಬಿಟ್ಟಿಲ್ಲ ಅವನು ನೀರು, ಬಿಟ್ಟು ಟ್ಯಾಪ್ ಬಿಡೋನು ಬಿಟ್ಟಿಲ್ಲ, ಯಾಕೋ ಬಿಟ್ಟಿಲ್ಲ ನೋಡೋಣ ಅಂತ ಕಾಣ್ತಾನೆ. ಇವರಿಗೆ ಸಣ್ಣ ಗೊತ್ತಿಲ್ಲ, ಆ ಟ್ಯೂಬ್ವೆಲ್ ನೀರು ಬರುತ್ತೆ ಅಂತ ಅವನ ಕಾನ್ಸೆಪ್ಟ್. ಅವನು ಬಿಟ್ಟೆ ಬರುತ್ತೆ ಇಲ್ಲ ಹೋದ್ರೆ ಬರೋದಿಲ್ಲ ಅಂತ ಇನ್ನೊಂದು. ಅವನು ಯಾವಾಗ ಬಿಡ್ತಾನೆ ಟ್ಯಾಂಕ್ ಫುಲ್ ಆಗಿದ್ರೆ ಬಿಡ್ತಾರೆ, ಅವನು ಬಿಡೋದಿಲ್ಲ ಹೋದ್ರೆ ಟ್ಯಾಂಕ್ ಫುಲ್ ಆಗಿ ಕರೆಂಟ್ ಬೇಕಿಲ್ಲ, ಅವ್ರು ಅವನು ಬಿಡಕ್ಕೆ ಸಾಧ್ಯ ಇಲ್ಲ. ಒಂದಕ್ಕೊಂದು ಲಿಂಕ್ ಅದು. ಅದೇ ರೀತಿನೇ ಮಳೆ ಒಬ್ಬನು ಬಿಡಬೇಕು, ಮಳೆ ಒಬ್ಬನು ಬಿಡ್ತಾನೆ, ಅದಕ್ಕೆ ಇಂದ್ರದೇವರು ಅದಕ್ಕೆ ನಿಯಾಮಕರು. ಇಂದ್ರದೇವ್ ಯಾವಾಗ ಬಿಡ್ತಾರೆ ಟ್ಯಾಂಕ್ ಫುಲ್ ಆಗಿರ್ಬೇಕು, ಅವಳ ಟ್ಯಾಂಕ್ ಈ ಮಧ್ಯೆ ಮೋಡಗಳೆಲ್ಲ ಫುಲ್ ಇರಬೇಕು, ಮೋಡಗಳು ಫುಲ್ಲಾಗಬೇಕಾದ್ರೆ ಸೂರ್ಯ ಹಾಕೋಬೇಕು ನೀರನ್ನ, ಅದು ಕರೆಂಟ್ ಫಿಲಪ್ ಮಾಡೋದು ಬೇರೆ, ಡೆಲಿವರಿ ಕೊಡೋದು ಬೇರೆ. ಸಕ್ ಮಾಡಬೇಕಾದ್ರೆ ಸೂರ್ಯ ಸಕ್ ಮಾಡ್ತಾ ಹೋಗ್ತಾನೆ, ಸೂರ್ಯ ಸಕ್ ಮಾಡ್ತಾನೆ, ಇಂದ್ರನ ಬಿಡ್ತಾನೆ, ಮೇಘಗಳು ಕ್ಯಾರಿಯರ್ ಎಲ್ಲ ಕೊಡಕ್ಕೆ ಹೊತ್ಕೊಂಡು ಬರ್ತಾ ಇರುತ್ತೆ. ಆ ನೀರು ಬೀಳಕ್ಕೆ ಶುರುವಾಗುತ್ತೆ. ಆ ಸಕ್ ಮಾಡೋ ವ್ಯವಸ್ಥೆಗೆ ದುಡ್ಡು ಕೊಡೋರು ಯಾರು? ನೀರು ಬೀಳೋದು ದುಡ್ಡು ಕೊಡೋರು ಯಾರು? ಅದೇ ರೀತಿ ಕರೆಂಟ್ ದುಡ್ಡು ಕೊಡೋರು ಯಾರು? ಅದಕ್ಕೆ ಸರ್ಕಾರ ಇದೆ. ಆ ಸರ್ಕಾರದ ಭಗವಂತ ಕೂತು ಎಲ್ಲರೂ ನಿಯಂತ್ರಣ ಮಾಡ್ತಕ್ಕಂಥ ಭಗವಂತ ಮೇಲೆ ಕೂತಿದ್ದಾನೆ. ಅದಕ್ಕೆ ಭೂತಭಾವರ ಅಂತ ಪರಮಾತ್ಮನಿಗೆ. ಇವಾಗ ಸರ್ಕಾರ ಸಂಬಳ ಕೊಡೋದಿಲ್ಲ ಅಂದ್ರೆ ಅವನು ಮನೆಗೆ ಹೋಗ್ತಾನೆ. ಯಾಕೆ ನೀರು ಬಿಡ ಸಂಬಳನ ಕೊಟ್ಟಲ್ಲ 3 ತಿಂಗಳಿಂದ ನಾನು ಯಾಕೆ ನೀರು ಬಿಡಲಿ ಅಂತಾನು? ಸಂಬಳನ ಕೊಟ್ಟು ನೀವು ಕೊಡ್ತೀರಾ ಅಂತ ಒಬ್ಬನಿಗೆ ಸರ್ಕಾರ ಕೊಡುತ್ತೆ, ಒಬ್ಬೊಬ್ಬನ ಸಂಬಳ ಕೊಟ್ಟರೆ ಗತಿಯನಾಗಬೇಕು ಅವರಿಗೆ, ಸಾಧ್ಯನೇ ಇಲ್ಲ. ಇವನು 2 ರೂಪಾಯಿ 3 ರೂಪಾಯಿ ಕೊಟ್ಟರೆ ಬಿಡಲಿಕ್ಕಾಗೋದಿಲ್ಲ ಅವನಿಗೆ. ಸರಿಯಾದ ವ್ಯವಸ್ಥೆ ಆಗಬೇಕು ಅಂದ್ರೆ ಯಾವ ವ್ಯಕ್ತಿ ಕೂಡ ಕೆಲಸ ಮಾಡಬೇಕಾದ್ರೆ ಜಡ ಪದಾರ್ಥ ಕೆಲಸ ಮಾಡೋದಿಲ್ಲ, ಒಬ್ಬ ದೇವತೆ ಬೇಕು. ದೇವತೆ ಸುಮ್ಮನೆ ಮಾಡೋದಿಲ್ಲ, ಒಬ್ಬ ನಿಯಂತ್ರಣವನ್ನ ವ್ಯಕ್ತಿ ಇರಬೇಕು. ಅವನಿಗೆ ಮಾತ್ರ ಏನು ಯಾರು ಹೇಳೋದಕ್ಕಾಗಿಲ್ಲ, ಅವನು ಇಂಡಿಪೆಂಡೆಂಟ್. ಅದು ಭಗವಂತನ ಚಿತ್ರ. ಅರ್ಜುನ, ಪ್ರಳಯ ಕಾಲದೊಳಗೆ ಎಲ್ಲವನ್ನು ಲಯ ಮಾಡುವವನು ನಾನು ಅಂತ ಹೇಳಿದ. ಅದೇ ರೀತಿಯಲ್ಲಿನೇ ಕಲ್ಪಾದೋ ಪುನಃ ವಿಸೃಜಾಮೀತಾನ್, ನಾನು ಕಲ್ಪ ಸೃಷ್ಟಿ ಆಗತ್ತಲ್ಲ ಮತ್ತೆ, ಈಗ ಸೃಷ್ಟಿ ಮಾಡೋದು ನಾನೇನೆ ಮತ್ತೆ. ಎಂಥ ಮ್ಯಾಜಿಕ್ ಇದು! ನಾವು ನೋಡಿ, ಮನೆ ಒಂದು ಬೊಂಬೆ ತರ್ತಾನೆ, ಒಡೆದೋಗಿ ಬಿಡುತ್ತೆ, ಮಾಡಕ್ಕೆ ಬರೋದಿಲ್ಲ ಅವನಿಗೆ. ಒಡೆದೋಗ್ತು ಒಡ್ತಾ ಇರುತ್ತೆ, ಪಾಪ ಸಮಾಧಾನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಪಾಪ, ಏನು ಮಾಡೋಗಿಲ್ಲ, ಬೊಂಬೆ ಮಾಡಿಕೊಡ್ತೀನಿ ಅಂದ್ರೆ ಮಾಡೋಕ್ಕಾಗೋದಿಲ್ಲ ಅವನಿಗೆ. ಅಂಟಿಸ್ಲಕ್ಕೂ ಬರೋದಿಲ್ಲ, ಎಷ್ಟೊತ್ತಲ್ಲಿ ಆಗಾಗಿಬಿಡುತ್ತೆ. ಅವನು ಮಾಡಿಬಿಡ್ತಾರೆ. ಅವನು ಇವನು ಕೊಂಡ್ಕೊಳ್ಳೋಕೆ ಬರ್ತೇ ಹೊರತು ಗೊಂಬೆ ಮಾಡೋಕ್ಕೂ ಬರಲಿಲ್ಲ, ಮಡಿದಿರಲಿಕ್ಕೂ ಬರಲಿಲ್ಲ. ದೇವ್ರು ಹಾಗಲ್ಲ, ಪ್ರಳಯಕಾಲದಲ್ಲಿ ಲಯವನ್ನು ಮಾಡ್ತಾನೆ, ಸೃಷ್ಟಿಕಾಲದಲ್ಲಿ ಸೃಷ್ಟಿಯನ್ನು ಮಾಡ್ತಾನೆ. ವಿಸೃಜಾಮಿ ಪುನಃ ಪುನಃ ಮತ್ತೆ, ಪ್ರತಿ ಕಲ್ಪದಲ್ಲೂ ಸೃಷ್ಟಿ, ಪ್ರತಿ ಕಲ್ಪದಲ್ಲೂ ಲಯ. ಪರಮಾತ್ಮನ ಸಾಮರ್ಥ್ಯ ನೋಡಬೇಕು. ಪ್ರತಿ ಕಲ್ಪದಲ್ಲೂ ಸೃಷ್ಟಿ, ಪ್ರತಿ ಕಲ್ಪದಲ್ಲೂ ಲಯ. ಎಷ್ಟು ವೆರೈಟಿ ಸೃಷ್ಟಿ ಮಾಡ್ತಾನೆ ಗೊತ್ತಾ ಪರಮಾತ್ಮ? ಸಾಮಾನ್ಯವಾಗಿ ಮಾಡಬೇಕಾದ್ರೆ ಬೋರ್ ಆಗುತ್ತೆ ಮನುಷ್ಯನಿಗೆ. ಏ ದಿವಸ ಯಾರು ಮಾಡೋದೊಂದು ಬಿಡ್ತಾರೆ. ಈ ವ್ರತ ಅಂತೂ ದಿವಸ ವ್ರತದಾರಿಗೆ ಮಾಡಬೇಕು, ಅಯ್ಯೋ ದಿವಸ ಅದೇ ಗೋಳು ಯಾರು ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಪಾಪ, ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಇಷ್ಟು ಯೋಚನೆ ಮಾಡ್ತೇವಲ್ಲ, ಎಂಥ ಪರಮಾತ್ಮ! ಪ್ರತಿ ಕಲ್ಪದಲ್ಲೂ ಆರಂಭದಲ್ಲಿ ಸೃಷ್ಟಿ, ಕೊನೆಯಲ್ಲಿ ಲಯ, ಮಧ್ಯದಲ್ಲಿ ಸ್ಥಿತಿ, ಇದನ್ನು ಮಾಡ್ತಾನಲ್ಲ, ಎಂಥ ಸಾಮರ್ಥ್ಯ ಇರಬೇಕು ದೇವರಿಗೆ! ಇದು ಆಟೋಮೆಟಿಕ್ ಆಗುತ್ತೆ ಅವನಿಗೆ ಬುದ್ಧಿ ಇಲ್ಲ ಅಂತ ತಿಳ್ಕೊದು. ಆಟೋಮೆಟಿಕ್ ಎಂದೆಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿತ್ಯ ಜೀವನದಲ್ಲಿ ಆಟೋಮೆಟಿಕ್ ಆಗುತ್ತೆ ಅಂದ್ರೆ ಬಿಡಿ, ಯಾರಾದ್ರೂ ಕೂಡ ಇಲ್ಲಿ ದುಡ್ಡು ಇರ್ತಾನೆ, ಪರಸಿಟ್ರೆ ಇರೋದಿಲ್ಲ. ಆಮೇಲೆ ಹೇಳ್ತಾನೆ, ಇವ ಯಾರೋ ತಗೊಂಡು ಹೋಗ್ತಾ ಇರ್ತಾನೆ, ಏನೇ ತಗೊಂಡು ಹೋಗಿ, ಇಲ್ಲ ಸರ್ ಆಟೋಮೆಟಿಕ್ ನಾನು ಜೇಬಿ ಬಂದು ತಗೊಂಡ್ಬಿಡಿ ಹೇಳುತ್ತೆ. ಹೌದಾದ್ ಹೋಗ್ತೀವಾ, ಪಟ್ ಅಂತ ಹಾಕ್ತಾನೆ, ಕಳ್ಳ ಅಂತ ಹೇಳ್ತಾನೆ. ಅದು ಯಾಕೆ ಹೋಗ್ಕೊಂಡಿಲ್ಲ ಆಟೋಮೆಟಿಕ್ ಆಗಿ ನೀವು ಕೇಳಿದ್ರೆ, ಅದ್ ಯಾಕೆ ಹೋಗುತ್ತೆ ಆಟೋಮೆಟಿಕ್ ಪರ್ಸ್ ಅಂತ ಕೇಳ್ತಾನೆ. ಆಟೋಮೆಟಿಕ್ ಪರ್ಸ್ ಹೋಗೋದಿಲ್ಲ ಅಂದಮೇಲೆ ಜಗತ್ ಆಟೋಮೆಟಿಕ್ ಯಾಕೆ ತಿರುಗುತ್ತಾಗಿದ್ರೆ? ಸೂರ್ಯ ಆಟೋಮೆಟಿಕ್ ಆಗಿ ಹೇಗೆ ಹೋಗ್ತಾನೆ? ಇಲ್ಲ, ನಿಯಮನ ಮಾಡೋ ಶಕ್ತಿ ಒಂದಿದ್ದೇ ಇದೆ. ಇವತ್ತೇನಾದ್ರೂ ನಾವು ಒಬ್ಬ ವ್ಯಕ್ತಿ ಬೇಕಿಲ್ಲ ಅದಷ್ಟು ಕದೇ ಕೆಲಸ ಮಾಡುತ್ತೆ ಅಂದ್ರೆ ಜಗತ್ತು ಹಾಳಾಗಿ ಹೋಗ್ತಿತ್ತಷ್ಟೇ, ಅದಷ್ಟು ಕದೇ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿ ಸ್ಟೇಜಲ್ಲೂ ಬೇಕು. ಇವತ್ತು ಕಂಪ್ಯೂಟರ್ ಬಂದಿದೆ, ಕಂಪ್ಯೂಟರ್ ಆಪರೇಟ್ ಮಾಡಕ್ಕೆ ಒಬ್ಬನು ಬೇಕೇ ಬೇಕು. ಮತ್ತೆ ಕಂಪ್ಯೂಟರ್ ಕೆಪಾಸಿಟಿ ಏನೇ ಇರಲಿ, ಒಬ್ಬರು ಆಪರೇಟ್ ಮಾಡಕ್ಕೆ ಬೇಕೇ ಬೇಕು. ಜನ ಕಡಿಮೆ ಬೇಕಾಗಬಹುದೇ ಹೊರತು ಜೀರೋ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ವ್ಯವಸ್ಥೆ ಯಾವುದೇ ಕಾಲಕ್ಕೂ ಕೂಡ ಒಂದು ಚೇತನ ಅಧೀನದಲ್ಲೇ ಇರಬೇಕೇ ಹೊರತು ಚೇತನ ಅಧೀನವನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ. ಮನೆಯಲ್ಲಿ ಎಷ್ಟೇ ಆಟೋಮೆಟಿಕ್ ಆಗಿರಲಿ, ಸ್ವಿಚ್ ಹಾಕ್ಲಿಕ್ಕೆ ಬೇಕೇ ಬೇಕು. ಮತ್ತೆ ಅವನು ಸ್ವಿಚ್ ಹಾಕ್ಲೇಬೇಕು, ನೀರು ಹಾಕಿದ್ದೆ ನಿಲ್ಲಿಸಿ, ಇಲ್ಲ ಅದೇ ನಿಂತು ಹೋಗಿಬಿಡುತ್ತೆ ಅಂತ ಹೇಳ್ತಾನೆ. ಹಾಕಬೇಕಲ್ಲ ಫಸ್ಟ್ ಅವನು, ಇಲ್ಲ ಅಲ್ಲ ಇಲ್ಲ ಅದೇ ಆನಾಗುತ್ತೆ ಅದೇ ಆಫ್ ಆಗುತ್ತೆ ಅಂದ್ರೆ ಅದೇ ಡಿಸೈನ್ ಮಾಡ್ಬೇಕಲ್ಲ ಫಸ್ಟ್ ಅವನು. ಆ ಥರ ಡಿಸೈನ್ ಮಾಡ್ಬೇಕಾದ್ರೆ ಅವ್ನು ಬೇಕು. ಅದೇ ಆಫ್ ಆನ್ ಆದ್ರೆ ಯಾವಾಗ? ಕರೆಂಟ್ ಇದ್ರೆ. ಕರೆಂಟ್ ಇದ್ರೆ ಅದೇ ಆಫ್ ಇಲ್ಲ, ಆನೋ ಇಲ್ಲ. ಆಫ್ ಆನ್ ಆಗ್ಲಕ್ಕೂ ಕರೆಂಟ್ ಇರಬೇಕಲ್ಲ ಫಸ್ಟ್. ಕರೆಂಟ್ ಯಾವ ಸ್ಟೇಜ್ ಅಲ್ಲಿ ಆಟೋಮೆಟಿಕ್ ಅಲ್ಲ, ಮತ್ತೆ ಅದು ಯಾನು ಮಾಡ್ತಾನೆ ಇರಬೇಕಲ್ಲ. ನೀವು ಯೋಚನೆ ಮಾಡಿ, ಯಾವನೂ ವ್ಯಕ್ತಿ ಇಲ್ದೇನೆ ಅದಾಗಿ ಕೆಲಸ ಮಾಡತಕ್ಕಂಥ ಜಡವಸ್ತು ಏನಾದ್ರು ಇರ್ಲಿಕ್ಕೆ ಸಾಧ್ಯ ಉಂಟಾ? ಎಂದೆಂದೆಂದೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಅರ್ಥ ಮಾಡಿಕೊಂಡು ಬಿಟ್ರೆ ದೇವ್ರನ್ನ ಯಾತ ಕೊಪ್ಪಲೇಬೇಕು ಅಂತ ಗೊತ್ತಾಗುತ್ತೆ. ಸರ್ವಭೂತಾನಿ ಕೌಂತೇಯ ಪ್ರಕೃತಿ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ ಪ್ರಕೃತಿ ಮಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ. ಅಲ್ಲ ಕೃಷ್ಣ, ನೀನ್ ಯಾರು ಹೆಲ್ಪ್ ತಗೋತಿ ಅಂತ ಪ್ರಶ್ನೆ ಬಂತ. ನೀನ್ ಯಾರು ಹೆಲ್ಪ್ ತಗೋತಿ, ಇಷ್ಟೆಲ್ಲ ಮಾಡ್ತೀಯಲ್ಲ, ಆಫೀಸ್ ಒಂದು ಕೆಲಸ ಆಗುತ್ತೆ. ಎಷ್ಟು ಹೆಲ್ಪ್ ಇರ್ತಾರೆ ಅವನಿಗೆ? ಪಾಪ, ಆಫೀಸ್ ಸ್ಟಾಫ್ ಇರುತ್ತೆ, ಅಸಿಸ್ಟೆಂಟ್ಸ್ ಇರ್ತಾರೆ, ಅಟೆಂಡರ್ ಇರ್ತಾರೆ, ಎಲ್ಲಾ ಸ್ಟಾಫು ಅವನಿಗಿರುತ್ತೆ. ಬಿಲ್ಡಿಂಗ್ ಇರುತ್ತೆ, ಯಾವ ಇಲ್ಲದ ಹೋದ್ರೆ ಒಬ್ಬರು ಸ್ಟ್ರೈಕ್ ಮಾಡಿದಾರೆ ನಿಂತ ಹೋಯ್ತಾನೆ ಸ್ಟಾಫ್. ಅದು ನಿನ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಹಾಗಿದ್ರೆ? ಈ ಸಣ್ಣ ಪುಟ್ಟ ಆಫೀಸ್ಗಳಿಗೆನೆ ಎಷ್ಟೋದ್ರೆ ಸ್ಟಾಫ್ ಇರ್ತಾರೆ. ನಿನಗೆ ಯಾರು ಇದ್ದಾರೆ ಅಂತ ಕೇಳಿದ್ರೆ ಪರಮಾತ್ಮ ಹೇಳ್ತಾರೆ, ನನಗೆ ಯಾರೂ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಪ್ರಕೃತಿ ಸ್ವಾಮವಷ್ಟಭ್ಯ, ನನ್ನ ಸ್ವರೂಪ ಶಕ್ತಿ ಇದೆಯಲ್ಲ ಅದೇ ನನ್ನ ಸಾಮರ್ಥ್ಯ ಅಂತ ಹೇಳಿದ್ದಾರೆ. ಇದು ತಮಾಷೆ ಅಂದ್ರೆ, ಎಷ್ಟೋ ಸಲ ಕ್ಲಾಸ್ ಒನ್ ಸ್ಟ್ರೈಕ್ ಮಾಡ್ತಾರೆ ಕೆಲಸ ನಿಂತೋಯ್ತು, ಅಷ್ಟೇ ಅಲ್ಲ ಕ್ಲಾಸ್ ಫೋರ್ ಸ್ಟ್ರೈಕ್ ಮಾಡ್ತಾರೆ ಕೆಲಸ ನಿಂತೋಯ್ತು. ಇಲ್ಲಿಂದಲ್ಲಿ ಫೈಲ್ ಹೋಗ್ಬೇಕಲ್ಲ, ಈ ಟೇಬಲ್ಲಿಂದ ಆ ಟೇಬಲ್ಗೆ ದಿವಸ ಸರಿ ಇದ್ರೆ ಹೋಗೋದಿಲ್ಲ, ಸ್ಟ್ರೈಕ್ ಮಾಡಿದ್ರೆ ಇನ್ನೇನು ಹೋಗುತ್ತವು. ಸರಿಗಿದ್ದ ಹೋಗೋದು ಕಷ್ಟ, ಸ್ಟ್ರೈಕ್ ಮಾಡಿದಾಗ ಇಲ್ಲಿ ಹೋಗ್ಬೇಕು, ಆಫೀಸ್ ತಾವಿಡೋದಿಲ್ಲ, ಕ್ಲಾಸ್ ಫೋರೇ ಇಡಬೇಕಾದ್ರೆ ಅವನು ಸ್ಟ್ರೈಕ್ ಇದ್ದಾನೆ, ಈ ಫೈಲ್ ಮುಂದಕ್ಕೆ ಹೋಗೋದೇ ಇದೆ. ಆದ್ರೆ ದೇವ್ರು ಹಾಗಲ್ಲ, ಜಗತ್ತಿನ ಎಲ್ಲಾ ದೇವತೆಗಳು ಸ್ಟ್ರೈಕ್ ಮಾಡಿದ್ರೆ ದೇವ್ರು ಏನೇನು ಯೋಚನೆ ಇಲ್ಲ, ತಾನಾಗಿ ಮಾಡ್ಕೊಂಡು ಹೋಗ್ತಾನೆ. ಆದ್ರಿಂದನೇ ವಿಶ್ವದ ವ್ಯವಸ್ಥೆಗೆ ಭಂಗ ಬರೋದೇ ಇಲ್ಲ ಅಂತ ಹೇಳ್ಬಿಡುತ್ತೆ. ವಿಶ್ವದ ವ್ಯವಸ್ಥೆಗೆ ಭಂಗ ಬರೋದಿಲ್ಲ. ಪ್ರಕೃತಿ ಸ್ವಾಮವಷ್ಟಭ್ಯ, ಈ ಪದ ಹಿಂದೊಮ್ಮೆ ಬಂದಿತ್ತು, ಜ್ಞಾಪಕ ಇರಬೇಕು. ನಾಲ್ಕನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾನೆ, ಅರ್ಜುನ ಉಳಿದವರು ಹುಡ್ತಾರೆ, ನಾನು ಹುಡ್ತೇನೆ, ಉಳಿದವರು ನನ್ನ ಇಷ್ಟದಂತೆ ಹುಡ್ತಾರೆ, ನಾನು ಹಾಗೆ ಹುಟ್ಟೋದಿಲ್ಲ. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮಿ ಈಶ್ವರೋಪಿ ಸನ್ ಪ್ರಕೃತಿ ಸ್ವಾಮವಷ್ಟಭ್ಯ ಸಂಭವಾಮಿ ಆತ್ಮ ಮಾಯಯ ಅಂತ ಹೇಳುತ್ತೆ. ಸ್ವಾಮಿ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮ ಮಾಯಯ. ಅಲ್ಲಿ ಪ್ರಕೃತಿ ಅಂತ ಪದ ಉಪಯೋಗಿಸಿದ್ದಾರೆ. ಇಲ್ಲಿ ಪ್ರಕೃತಿ ಸ್ವಾಮ್ ಅಂತ ಪದ ಇದೆ. ಅಲ್ಲಿ ಪ್ರಕೃತಿ ಅಂದ್ರೂ ಒಂದೇ, ಇಲ್ಲಿ ಪ್ರಕೃತಿ ಅಂದ್ರೂ ಒಂದೇ. ನನ್ನ ಸಹಜ ಶಕ್ತಿ ಅಂಥದ್ದು, ನಾನು ಏನನ್ನೂ ಮಾಡತಕ್ಕಂತ ಸಾಮರ್ಥ್ಯ ಹೊಂದಿದ್ದೇನೆ, ನಾನು ಮಾಡ್ತೇನೆ. ವಿಸೃಜಾಮಿ ಪುನಃ ಪುನಃ, ಸೃಜಾಮಿ ಅಂದ್ರೆ ಸೃಷ್ಟಿ ಮಾಡ್ತೇನೆ, ವಿಸೃಜಾಮಿ ಅಂದ್ರೆ ವಿಧ ವಿಧವಾದ ಸೃಷ್ಟಿ ಮಾಡ್ತೇನೆ ಅಂತ ಹೇಳ್ತಾರೆ. ವಿಧ ವಿಧವಾದ ಸೃಷ್ಟಿಯನ್ನು ಮಾಡ್ತೇನೆ. ಇವತ್ತು ನೋಡಿ, ಡೈನೋಸಾರ್ ಇಲ್ಲ, ನಮಗೆ ಸೃಷ್ಟಿ ಮಾಡಕ್ ಬರೋದಿಲ್ಲ. ಮತ್ತೆ ಅದನ್ನ ಹೋಗಿದೆ, ಹೋಗ್ಬಿಟ್ಟಿದೆ, ಸೃಷ್ಟಿ ಮಾಡಕ್ ಬರೋದಿಲ್ಲ. ಇರೋದನ್ನ ನಾಶ ಮಾಡಕ್ ಬರೋದಿಲ್ಲ, ಇವ್ರು ಸೃಷ್ಟಿ ಮಾಡಕ್ ನಮಗೆ ಬರೋದಿಲ್ಲ. ಪರಮಾತ್ಮ ಕಲ್ಪದ ಕೊನೆಗೆ ಆರು ಮತ್ತೆ ಮಾಡೇ ಮಾಡ್ತಾನೆ, ಮತ್ತೆ ಎಲ್ಲಾ ವೆರೈಟಿ ಹಾಗೆ ಮಾಡಕ್ ಬರ್ತಾನೆ. ಎಂಥ ಸಾಮರ್ಥ್ಯ ಉಂಟು! ಎಷ್ಟೋ ಜನ ಇರ್ತಾರೆ, ಯಾರ್ದ ಮನೆ ಹೋಗಿರ್ತಾರೆ, ಅಡಿಗೆ ಬಾರಿ ಚೆನ್ನಾಗಿ ಮಾಡಿಬಿಟ್ಟದ ತಿಳ್ಕೊಳ್ಳಿ, ಏನು ಚೆನ್ನಾಗಿ ಮಾಡಿದ್ರಲ್ಲ ಸಾರು, ಇವತ್ತು ಅಂಥದ್ದೇ ಮಾಡಿ ಅಂದ್ರೆ ಅಡಿತಿನ ಮಾಡಿ ರುಚಿ ಇಲ್ವಾ, ಅವತ್ತಿದ್ದಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೂ ಇಲ್ಲ ಗೊತ್ತಿಲ್ಲ ಅಂತ, ಅದೇ ರೀತಿ ಮಾಡಿದ್ರೆ ಹಾಗಿಲ್ವಾ, ಹಾಗಿದ್ರೆ ಏನೋ ಏನೋ ಆಗಿರ್ಬೇಕು ಅಂತ. ಏನೋ ಏನೋ ಅಲ್ಲ, ದೇವ್ರ ಮನಸ್ಸಿಗೆ ಬಂದಿಲ್ಲ, ಹಾಗಾಗಿಲ್ಲ ಅಂತ. ಏನೋ ಏನೋ ಅಂದ್ರೆ ಏನೋ ಆಗಿಬಿಡತ್ತ, ಸಾಧ್ಯನೇ ಇತ್ತು. ಎಲ್ಲ ವ್ಯಕ್ತಿ ಅವನೇ ವ್ಯಕ್ತಿ, ಅದೇ ಪದಾರ್ಥ, ಎಲ್ಲ ಸೇಮ್, ಟೇಸ್ಟ್ ಡಿಫರ್ ಆಗಿಬಿಡುತ್ತೆ. ಯಾಕೆ ಡಿಫರ್ ಆಯ್ತು? ಅದು ಎಷ್ಟೇ ಮಾಡಕ್ ಬರೋದಿಲ್ಲ. ಅದಕ್ಕೇನು ಹೇಳಬೇಕು, ದೇವರ ಇಚ್ಛೆ ಅಂತ ಹೇಳಿದವರು ಬೇರೆ ದಾರಿನೇ ಇಲ್ಲ. ಅದಕ್ಕೆ ಮಾಡಿದವರಿಗೆ ಬರೋದಿಲ್ಲ, ಹೋಪ್ಸ್ ಇಲ್ಲ. ಯಾಕೆ ನಂಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಹಾಗಾಯ್ತು? ಹೌದಾ, ನಾನು ಅನ್ಕೊಂಡಿದ್ದೆ ಆಗಿಲ್ವ? ಹಾಗಿದ್ರೆ ಬಿಡಿ, ಏನಾಗಿರ್ಬೇಕಷ್ಟೆ. ಮೊಸರು ಹಾಲು ಹೆಪ್ಪಾಕಿರ್ತಾನೆ ಪಾಪ, ಹೆಪ್ಪಾಕಿರ್ತಾನೆ, ಮರು ದಿವಸ ನೋಡ್ತಾನೆ ಹೆಪ್ಪಾಕಿಲ್ಲ, ಹೆಪ್ಪಾಕಿದ್ದೆ, ಹಾಕಿದ್ದೆ, ಯಾಕಾಗಿಲ್ಲ ಗೊತ್ತಿಲ್ಲ ಅಷ್ಟೆ, ಗೊತ್ತಿಲ್ಲ ಅಷ್ಟೆ. ಎಷ್ಟು ಯಾತಕ್ಕೆ ಗೊತ್ತಿಲ್ಲ ಅನ್ನೋ ಪದ ಇದೆಯಲ್ಲ, ಎಲ್ಲಿ ನಾವು ಗೊತ್ತಿಲ್ಲ ಅಂತೇವಲ್ಲ, ಅದು ದೇವರ ಜಾಗ ಅಥವಾ ಅದಾಗಿ ಆಗಿದ್ದು ಸುಳ್ಳು. ನಾವಂತೂ ಮಾಡಿಲ್ಲ, ಯಾರೋ ಮಾಡಿರಬೇಕು. ಯಾರೇ ಮಾಡಿದ್ರು ಕೊನೆ ಎಲ್ಲಿ ಎಂಡ್ ಆಗಬೇಕು? ದೇವರಲ್ಲೇ ಎಂಡ್ ಆಗಬೇಕು. ಆದ್ದರಿಂದ ಪ್ರತಿಯೊಂದು ಕೂಡ ಭಗವಂತನ ಇಚ್ಛೆ, ಭಗವಂತನ ಅನುಗ್ರಹ ಅಂತ ಕರೆಯಲಿಕ್ಕೆ ಅದು ಭಾವನಾತ್ಮಕವಾದ ಮಾತಲ್ಲದು, ಭಾವೋದ್ವೇಗದ ಮಾತಲ್ಲ, ಫ್ಯಾಕ್ಟರ್. ದೀಪ ಹೋಯ್ತು, ಕರೆಂಟ್ ಹೋಯ್ತದ್ದು ಭಾವನಾತ್ಮಕ ಮಾತಲ್ಲ, ಫ್ಯಾಕ್ಟರ್. ದೀಪ ಬಂತು, ಕರೆಂಟ್ ಬಂತು, ಭಾವನಾತ್ಮಕ ಅಲ್ಲ, ಫ್ಯಾಕ್ಟರ್. ಅದಕ್ಕೆ ದೇವರು ಎಲ್ಲವನ್ನೂ ಮಾಡ್ತಾನೆ, ದೇವರಿಚ್ಛೆಯಂತೆ ಎಲ್ಲವೂ ಆಗುತ್ತೆ ಅಂತ ಹೇಳೋದಕ್ಕೆ ಅದೇನು ಉದ್ವೇಗದ ಪ್ರಶ್ನೆ ಇಲ್ಲ, ಸತ್ಯ ಸಂಗತಿಯ. ಯಾರು ಹೇಳ್ತಾ, ಯಾತಕ್ಕೆ, ಯಾಕೋ ಬರಲಿಲ್ಲ, ಕೊಡೋದು ಯಾಕೋ ಕೊಡೋದಿಲ್ಲ ಅಂದ್ರು ಅಷ್ಟೇ, ಅವ್ರ ಇಚ್ಛೆ. ಯಾಕೋ ಕೊಡೋದಿಲ್ಲ ಅಂದ್ರು, ಯಾಕೋ ಕೊಡೋದಿಲ್ಲ, ಯಾಕೋ ಕೊಟ್ಬಿಟ್ರು. ಆಮೇಲೆ ಸರಿ ಆಗೋದಿಲ್ಲ ಅಂತ ಬಿಡ್ತಾರೆ, ಹೊರಟ್ಬಿಡ್ತಾರೆ. ಸ್ವಲ್ಪ ಬನ್ನಿ ಅಂತ ಕರೀತಾನೆ, ಕೊಡ್ತಾನೆ. ಆಗೋದಿಲ್ಲ ಅಂತ ಹೇಳಿದಾನ ಅವನೇ, ಒಂದು ಸೆಕೆಂಡ್ ಆಗಿಲ್ಲ, ಸ್ವಲ್ಪ ಬನ್ನಿ ತಗೊಂಡೋಗಿ ಅಂತ ಹೇಳ್ತಾನೆ. ಯಾಕೆ ಚೇಂಜ್ ಆಯ್ತು? ನೀವು ಕೇಳೋದು ಬೇರೆ ಯಾರಿಗೆ ಹೇಳೋದಿಲ್ಲ, ಮೊದ್ಲಾಕಿಲ್ಲ ಅಂತ ಯಾರು ಹೇಳಿದ್ರು, ಕೊಟ್ಟ ಪುಣ್ಯ ಆಗ್ತ ಸಾಕು ತಗೊಂಡೋಗ್ಬಿಡ್ತಾರೆ ಹೊರತು ಮೊದ್ಲಾಕಿಲ್ಲ ಅಂದ್ರಿ. ಹೌದಾ, ಇಲ್ಲ ಈಗಿಲ್ಲ ಅಂತ ಶುರು ಮಾಡ್ತಾರೆ, ಆರ್ಗ್ಯುಮೆಂಟ್ ಶುರು ಮಾಡ್ತಾರೆ ಅಷ್ಟೇ. ಅದಿಲ್ಲ ಅಂದ್ರೆ ಜಾತಕ್ಕೆ ಗೊತ್ತಿಲ್ಲ, ಅವ ಯಾಕೆ ಅಂತ ಇನ್ನೂ ಬೇಕಾದ್ರೆ ಕೇಳಿದರೆ ಪಕ್ಕದಲ್ಲಿ ಕೂತಿರ್ತಾರೆ, ಅವನಿಗೆ ಧೈರ್ಯ ಇಲ್ಲ. ಮದ್ದಿಲ್ಲ ಅಂದ್ರಿ, ಆಮೇಲೆ ಕರೆದು ಕೊಡ್ತಿರಲ್ಲ ಅಂತ ಕೇಳಿದರೆ ಮೊದಲು ಯಾಕೋ ಹಾಗನಿಸ್ತು, ಆಮೇಲೆ ಯಾಕೋ ಹೀಗನಿಸ್ತು, ಮತ್ತೆ ಹೀಗಂತ. ಮೊದಲು ಯಾಕೋ ಹಾಗನಿಸ್ತು ಅದಕ್ಕೂ ಗೊತ್ತಿಲ್ಲ, ಯಾಕೋ ಹೀಗನಿಸ್ತು ಇದಕ್ಕೂ ಗೊತ್ತಿಲ್ಲ, ಏನೋ ಅಯ್ಯೋ ಪಾಪ ಅನಿಸ್ತು ಪಾಪ, ಎಲ್ಲರೂ ಯಾಕಂದ್ರೆ ಇವನಿಗೆ ಯಾಕೆ ಅನಿಸ್ಬೇಕು ಅವನಿಗೆ? ಅದೇ ದೇವರ ಸಂಕಲ್ಪ. ಹ್ಯಾಂಗ ಮ್ಯಾಜಿಕ್ ಮಾಡ್ತಾನೆ ಪರಮಾತ್ಮ, ಆಶ್ಚರ್ಯವೇ ಆಶ್ಚರ್ಯ. ನಮ್ಮ ಕೈಯಲ್ಲಿ ಎಷ್ಟು, ನಾವು ದಿವಸಕ್ಕೆ ಎಷ್ಟರ್ತಿಗಾಗುತ್ತೋ ಇರೋ, ನಾವೇ ಎಷ್ಟೋ ಸರ್ತಿ ಅನ್ಕೊಂಡ್ಬಿಡ್ತೀವಿ, ಆಗೋದಿಲ್ಲ ಅಂದ್ರೆ ಮಾಡ್ತೇವೆ, ಮಾಡ್ತೇವೆ ಅಂದ್ರೆ ಆಗೋದಿಲ್ಲ ಅಂತ ಹೇಳುತ್ತೇವೆ. ಯಾತಕ್ಕೆ ಇದು ಅಂತ ಕೇಳಿದ್ರೆ, ನಮ್ಮ ಕಂಟ್ರೋಲ್, ನಮ್ಮ ಬುದ್ಧಿ ಆಗಲಿ, ನಮ್ಮ ಮನಸ್ಸಾಗಲಿ ನಮ್ಮ ಕಂಟ್ರೋಲ್ ಅಲ್ಲಿಲ್ಲ, ನಮ್ಮ ಇಚ್ಛೆನೂ ನಮ್ಮ ಕಂಟ್ರೋಲ್ ಅಲ್ಲಿಲ್ಲ, ಭಗವಂತನ ಕೈಯಲ್ಲಿದೆ. ಇದು ಯಾವುದೋ ಕಥೆ ಹೇಳೋದಿಲ್ಲ, ದಿನನಿತ್ಯದ ಅನುಭವವನ್ನು ಭಗವಂತ ಮುಂದಿಡುತ್ತಾನೆ. ವಿಸೃಜಾಮಿಚ ಪುನಃ ಪುನಃ, ಅರ್ಜುನ ಇದು ನನ್ನ ಸಾಮರ್ಥ್ಯ. ಈ ರೀತಿಯಾದ ಸೃಷ್ಟಿ ನಡೀತಾನೆ ಹೋಗ್ತಾ ಇರುತ್ತೆ, ಈ ಸೃಷ್ಟಿ ಅನವರ್ತ ನಾನು ಮಾಡ್ತಾನೆ ಇರ್ತೇನೆ ಅಂತ ಭಗವಂತ ಮುಂದುವರೆಸಿಡುತ್ತಾ ಬರ್ತಾರೆ. ಇದನ್ನೆಲ್ಲ ಯೋಚನೆ ಮಾಡಿದರೆ ಭಗವಂತನ ಸೃಷ್ಟಿಯ ಮುಖ ತುಂಬಾ ವಿಶಿಷ್ಟವಾದ ಮುಖ. ಸಾಮಾನ್ಯ ನಾವು ಮಾಡ್ತಕ್ಕ ಸಣ್ಣ ಪುಟ್ಟ ಕೆಲಸ ನೋಡಿದಾಗಲೇನೆ ಜ್ಯೂಸಕ್ಕೆ ನಮಗಿರೋ ಕೆಲಸ ಎಷ್ಟು, ನಾವು ಎಷ್ಟು ತಗೋತೀವಿ ಮಧ್ಯೆ, ಎಷ್ಟು ನಮಗೆ ಆಗೋದನ್ನ ನಾಳೆ ಮಾಡ್ತೀವಿ ಅಂತ ಬಿಟ್ಟು, ದೇವರನ್ನು ನಾಳೆ ಮಾಡ್ತೀವಿ ಅಂತ ಬಿಟ್ಟರೆ ಗತಿಯನ್ನಾಗಬೇಕಾಗಿತ್ತು. ಲೆಕ್ಕಾಗಿ ಸೂರ್ಯ ನಾಳೆ ಬಿಟ್ಟು ನಾಳೆ ದುಡುತ್ತೇನೆ ಅಂತ ಪೋಸ್ಟ್ಪೋನ್ ಮಾಡಿಬಿಟ್ರೆ ಗೋವಿಂದ, ಅಥವಾ ಇವತ್ತು 2 ಸರ್ ದುಡುತ್ತೇನೆ ಮಧ್ಯರಾತ್ರಿ ಹುಟ್ಟಿಬಿಟ್ರೆ, ನಾಳೆ ಓಟಿ ಮಾಡ್ತೇನೆ ಅಂತ ಹೇಳಿಬಿಟ್ರೆ 12 ಹುಟ್ಟಿಬಿಟ್ಟು ಮತ್ತೆ 6 ಮುಳುಗಿಬಿಟ್ರೆ, ಎಂಥ ವ್ಯವಸ್ಥೆ ಪರಮಾತ್ಮ ಮಾಡಿದ್ದಾನೆ. ಒಂದು ಕ್ಷಣದಲ್ಲಿ ಅವನು ಬಿಡ್ತಾನೆ ಅದನ್ನ. ಈ ಯೋಚನೆ ಮಾಡ್ತಾ ಹೋದರೆ ನಮ್ಮ ಯಾವ ವ್ಯವಸ್ಥೆ ಕೂಡ ಪರಮಾತ್ಮನ ವ್ಯವಸ್ಥೆ ಮುಂದೆ ಏನೇನು ಅಲ್ಲ ಎಂಬುದನ್ನು ಯೋಚನೆ ಮಾಡಿದರೆ ಪರಮಾಶ್ಚರ್ಯ ಪಡಬೇಕು. ಅದನ್ನು ಎದುರಿಗಿದೆ ನೋಡೋದಿಲ್ಲ ಅಷ್ಟೇ, ನಾವು ಯೋಚನೆ ಮಾಡೋದೇ ಇಲ್ಲ. ಆ ಯೋಚನೆ ಮಾಡೋದಕ್ಕೆ ಧಿಯೋ ಯೋನಃ ಪ್ರಚೋದಯ, ಭಗವಂತ ಬುದ್ಧಿ ಶಕ್ತಿ ಕೊಡಬೇಕು, ಅದನ್ನು ಪ್ರೇರೇಪಣೆ ಮಾಡಬೇಕು, ನಮ್ಮ ಅನುಭವಕ್ಕೆ ಬರಬೇಕಷ್ಟೇ. ಯಾರ ರೀತಿ ಮಾಡಿಲ್ಲ, ಯಾಕೆ ಬಂದ್ಬಿಡ್ತಾನೆ, ಎಲ್ಲರಿಗೆ ಯಾಕೆ ಗೊತ್ತಾಗಲ್ಲ ಅಂತ ತಾನೇ ಹೇಳ್ತಾನೆ ಪರಮಾತ್ಮ. ಇಷ್ಟು ಸುಲಭ ವಿಷಯ ಇದ್ರೆ ಎಲ್ಲರಿಗೆ ಯಾಕೆ ಗೊತ್ತಾಗಬಾರದು ಎಂಬುದನ್ನು ಒಗಟನ್ನು ತಾನೇ ಬಿಡಿಸ್ತಾನೆ. ಈ ರೀತಿಯಲ್ಲಿ ಭಗವಂತನ ಮಹಿಮೆ ತೀರ ವಿಶಿಷ್ಟವಾದದ್ದು. ಈ ಮೊದಲೇ ಹೇಳಿದೆ, 7, 8, 9, 10, 11, 12 ದೇವರ ಎಷ್ಟೋ ಸಂಶಯ ನಮಗೆ ಇನ್ನೂ ಇರುತ್ತೆ, ಮುಂದೆ ಓದ್ತಾ ಹೋಗ್ತಾ ಹೋದಂತೆ ಪರಿಹಾರ ಆಗ್ತಾ ಹೋಗುತ್ತೆ. 6 ಅಧ್ಯಾಯಗಳಲ್ಲಿ ನಮಗೆ ದೇವರ ಬಗ್ಗೆ ಏನೇನು ಪ್ರಶ್ನೆ ಇರಬಹುದು ಅಷ್ಟೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬರುತ್ತೆ ಎಂಬುದನ್ನ ಗಮನಿಸಿ ನೋಡಬೇಕು. ಎಲ್ಲ ಅವಸರ ಪಟ್ಟುಕೊಳ್ಳೋಕೆ ಹೋಗಬಾರದು, ಇನ್ನು ಗಮನಿಸ್ತಾನೆ ಇರಬೇಕು. ಈ ಪ್ರಶ್ನೆ ಹಾಗೆ ಉಳ್ಕೊಂಡಿದೆಯಲ್ಲ ಅಂದ್ರೆ ಮತ್ತೆ ಉತ್ತರ ಕೊಡ್ತಾನೇ ಹೋಗ್ತಾನೆ ಅದಕ್ಕೆಲ್ಲ ಕೂಡ. ಕೊನೆಗೆ ಅರ್ಜುನ ಹೇಳ್ತಾನೆ, ಕೊನೆಗೆ ನನಗೆಲ್ಲ ಸಂಶಯ ಹೋಯಿತು ಕೃಷ್ಣ ಅಂತಾನೆ. ನಾವು ಹಾಗೆ ಅನ್ಲೇಬೇಕಾಗುತ್ತೆ, ಸರಿಯಾಗಿ ಕೇಳಿದ್ರೆ ಅರ್ಥ ಮಾಡಿಕೊಂಡ್ರೆ ಆ ರೀತಿ ಅನ್ಲೇಬೇಕು. ಊಟ ಮಾಡಿದ ಹೊಟ್ಟೆ ತುಂಬಲೇಬೇಕಲ್ಲ, ಊಟ ಅನ್ನೋ ಹೊಟ್ಟೆ ತುಂಬಲೇಬೇಕು. ಭಗವದ್ಗೀತೆ ಸರಿಯಾಗಿ ಕೇಳಿದ ಮೇಲೆ ನಮ್ಮ ತಲೆಗೆ ಪೂರ್ಣ ತೃಪ್ತಿ ಸಿಗಲೇಬೇಕು. ಅಂತ ಒಂದು ಮಾಂತ್ರಿಕ ಶಕ್ತಿ ಭಗವದ್ಗೀತೆಗೆ ಉಂಟು. ಅದನ್ನ ಎಲ್ಲಾ ರೀತಿಯಿಂದ ಕೂಡ ಅದನ್ನು ಯಾರು ಒಪ್ಪದೆ, ನಾನು ನಿನ್ನೆ ಹೇಳಿದೆ, ನಾಸ್ತಿಕರು ಕೂಡ ಆ ಆರ್ಗ್ಯುಮೆಂಟೇಷನ್ ಇದೆಯಲ್ಲ, ಆ ಪ್ರೋಸೆಸ್ ಆಫ್ ಲಾಜಿಕಲ್ ಪ್ರೆಸೆಂಟೇಷನ್ ಇದೆಯಲ್ಲ, ಅದು ಎಂಥವರು ಕೂಡ ಒಪ್ಪಲೇಬೇಕದ. ಅಷ್ಟು ಹೈಲಿ ಲಾಜಿಕಲ್, ಅದು ಹೈಲಿ ಕನ್ವಿನ್ಸಿಂಗ್, ಅಷ್ಟೇ ರ್ಯಾಷನಲ್ ಆಗಿರತಕ್ಕಂಥ ವಿಚಾರ. ಎಲ್ಲೂ ಪರಮಾತ್ಮ ಲಿಮಿಟ್ ಮಾಡೋದು, ಏನೇನು ಹೇಳ್ತಾ ಇದ್ದಾನೆ ವಿಶ್ವ ಎಲ್ಲಾ ಭಾಗದಲ್ಲೂ ಆಗ್ತಕ್ಕಂಥ ವಿಚಾರ ಇವು. ನಮ್ಮ ಕರ್ನಾಟಕದಲ್ಲೋ ಬೆಂಗಳೂರಿನಲ್ಲೋ ರಾಮ ಮಂದಿರದಲ್ಲೋ ಮಾತ್ರ ಆಗೋ ವಿಚಾರ ಹೇಳೋದಿಲ್ಲ ಪರಮಾತ್ಮ. ಜಗತ್ತಿನಲ್ಲಿ ಆಗೋ ಎಲ್ಲಾ ಯೂನಿವರ್ಸಲಿ ಟ್ರೂ ಆಗಿರೋ ವಿಚಾರ ಭಗವಂತ ಹೇಳುತ್ತೆ. ಇದು ಅಲ್ಲ ಅಂತ ಎಲ್ಲ ಡಿಸ್ಪ್ರೂವ್ ಮಾಡಿ ನೋಡೋಣ, ಎಲ್ಲೆಲ್ಲೂ ಡಿಸ್ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಇದು ನಿಜವಾದ ಆಶ್ಚರ್ಯ ಅಂದ್ರೆ ಭಗವದ್ಗೀತೆಯ ಒಂದು ವ್ಯಾಪ್ತಿ ಭಾರಿ ದೊಡ್ಡದು. ಈ ಭಾಗ ನೋಡಿದ್ದೇವೆ, ನಾಳೆ ದಿವಸ ಇಷ್ಟೆಲ್ಲ ಪರಮಾತ್ಮ ಮಾಡ್ತಾನಲ್ಲ, ಒಂದು ಸಂಶಯ ನಮಗೆ ಬರುತ್ತೆ. ನಾ ಸಣ್ಣ ಪುಟ್ಟ ಕೆಲಸ ಮಾಡಿನೇ ನಮಗೆ ಹಬ್ಬ ಅನಿಸಿಬಿಡುತ್ತೆ, ಆಯಾಸ ಆಗಿಬಿಡುತ್ತೆ, ಇನ್ವಾಲ್ವ್ಮೆಂಟ್ ಇರುತ್ತೆ, ಏನೇನೋ ಆಗಿಬಿಡುತ್ತೆ. ಇವ್ರು ಇಷ್ಟೆಲ್ಲ ಮಾಡ್ತಾನಲ್ಲ ಪಾಪ, ಅವನಿಗೆ ಎಷ್ಟು ಟೆನ್ಷನ್ ಆಗುತ್ತೋ ಏನು ಗತಿಯೋ, ಎಷ್ಟು ಆಯಾಸ ಪಡ್ತಾನೋ ಏನೋ ಪಾಪ. ಅವನಿಗೆಲ್ಲ ಕೂಡ ಈ ಸಣ್ಣ ಪುಟ್ಟ ಕೆಲಸ ಮಾಡಿದವರಿಗೆ ಕೆಲವರು ಹೇಳ್ತಾರೆ, ಮೊದಲು ನೋಡಿ ಸುಮ್ಮನೆ ಆಡಿದರೆ ಏನೋ ಲೆಕ್ಚರರ್ ಆಗಿದ್ದೆ, ಆರಾಮಾಗಿದ್ದೆ, ಪ್ರಿನ್ಸಿಪಾಲ್ ಆದ್ರೆ ಬಿಪಿ ಬಂದ್ಬಿಡ್ತು ಅಂತ ಹೇಳ್ತಾರೆ ಇಮಿಡಿಯೇಟ್ಲಿ. ಎತ್ತಿದ್ರೆ ಹೇಳಿದ್ದಾರೆ ಪ್ರಿನ್ಸಿಪಾಲ್, 2 ತಿಂಗಳಿಗೆ ಬಿಪಿ ಶುರುವಾಗ್ಬಿಡ್ತಾಗಲೇನೆ ಟೆನ್ಷನ್ ಶುರುವಾಯ್ತಾಗಲೇ. ಅದು ದೇವರು ಯಾಪಾಟಿ ಬಿಪಿ ಇರಬೇಕು, ಈ ಲೆಕ್ಕ ಹಾಕಿಬಿಟ್ರೆ ದೇವರಿಗೆ ಬಿಪಿನೋ ಟೆನ್ಷನ್ನೋ ಉಚ್ಚಾಪಟ್ಟು ಎಷ್ಟು ದೇವರು ಹೋಗಿರ್ಬೇಕಾಯ್ತು ಎಷ್ಟೊತ್ತಿಗೆ ಆ ಲೆಕ್ಕದೊಳಗೆ. ಆದರೆ ದೇವರು ಯಾಕಿಲ್ಲ ಹಾಗಿದ್ರೆ ಅಂತ ಪ್ರಶ್ನೆ, ಯಾತಕ್ಕೆ ಟೆನ್ಷನ್ ಯಾತಕ್ಕೆ ಇಲ್ಲ ದೇವರಿಗೆ, ದೇವರಿಗೆ ಯಾತಕ್ಕೆ ಗೊಂದಲ ಇಲ್ಲ ಅಂಬುದನ್ನ ಭಗವಂತ ತಾನೇ ಹೇಳ್ತಾನೆ. ಅದು ನಮಗೆ ಗೊತ್ತಾದ್ರೆ ನಮಗೂ ಗೊಂದಲ ಕಳ್ಕೊಳಕ್ ಬರುತ್ತೆ. ದೇವರಿಗೆ ಯಾತಕ್ಕೆ ಗೊಂದಲ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ನಮಗೂ ಗೊಂದಲ ಪರಿಹಾರ ಆಗುತ್ತೆ, ಎಷ್ಟೋ ರೋಗ ಪರಿಹಾರ ಆಗಿಬಿಡುತ್ತೆ, ಎಷ್ಟೋ ರೋಗ ನಿಜವಾಗ್ಲೂ ಪರಿಹಾರ. ಎಷ್ಟೋ ಜನ ಹೇಳಿದವರು ಇದ್ದಾರೆ, ರೆಗ್ಯುಲರ್ ಆಗಿ ಔಷಧಿ ತಗೊಳ್ಳೋರು, ಪಾಪ ಬಿಪಿಗೆ ರೆಗ್ಯುಲರ್ ತಗೊಳ್ಳೋರು, ಆಮೇಲೆ ಅವರು ಔಷಧಿ ತಗೊಂಡಿಲ್ಲ, ಆಶ್ಚರ್ಯ ಗೊತ್ತೇನು, ಪ್ರವಚನ ಪಾಠಕ್ಕೆ ಹೋಗಿ ಶುರು ಮಾಡಿದ್ದಾರೆ, ಆಮೇಲೆ ಔಷಧಿನೇ ತಗೊಂಡಿಲ್ಲ, ನಾರ್ಮಲ್ ಆಗಿದೆ, ಆಮೇಲೆ ಔಷಧಿನೇ ಇಲ್ಲ, ಡಾಕ್ ತಗೊಳ್ಳೋ ಎಷ್ಟೋ ದಿವಸ ಆಗಿ ತಗೊಂಡು ಏನಾಗಿಲ್ಲ, ಆಗೇ ಇಲ್ಲ, ಯಾಕೆ ತಗೊಂಡಿಲ್ಲ, ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಯಾವ ಟ್ಯಾಬ್ಲೆಟ್ ಎಷ್ಟರ ಫೋರ್ಸ್ ಇಂದ ಕಂಟ್ರೋಲ್ ಮಾಡುತ್ತೆ ಟ್ಯಾಬ್ಲೆಟ್, ಇದು ನ್ಯಾಚುರಲಿ ಕಂಟ್ರೋಲ್ ಮಾಡಿಬಿಡುತ್ತೆ. ಯಾವಾಗ ಭಗವಂತನ ಬಗ್ಗೆ ಕೇಳ್ತಾನೆ, ಭಗವಂತನ ವಿಚಾರ ಅರ್ಥ ಮಾಡಿಕೊಡ್ತಾನೆ, ಮನಸ್ಸಿಗೆ ಕವಿದಿರತಕ್ಕಂಥ ಗೊಂದಲ ಎಲ್ಲ ಪರಿಹಾರ ಆಗಿಬಿಡುತ್ತೆ. ಅವನ ಕಥೆ ಕೇಳಿದ್ರೆ ನಮಗೆ ಗೊಂದಲ ಪರಿಹಾರ ಆಗೋದಾದರೆ ಅವನಿಗೆ ಗೊಂದಲ ಹೇಗಿರುತ್ತೆ ಲೆಕ್ಕ ಹಾಕಿ. ಹಾಗಿದ್ರೆ ಯಾತಕ್ಕಿಲ್ಲ ಅನ್ನೋದನ್ನು ಹೇಳುತ್ತಾರೆ. ನಾಳೆ ದಿವಸ ಪರಮಾತ್ಮನಿಗೆ ಯಾತಕ ಕರ್ಮದ ಲೇಪ ಇಲ್ಲ ಅನ್ನೋ ವಿಚಾರ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚಮಹಂ ತೇನ ಪ್ರಿಯರೇ,
ಪ್ರವಚನದ ಮೊದಲಿನಲ್ಲಿ ಒಂದೆರಡು ಮಾತವನ್ನು ಆಡಲು ಕಾರ್ಯದರ್ಶಿಗಳಾದ ಜಗನ್ನಾಥರಾಯರು ನನಗೆ ಅಪ್ಪಣೆ ಕೊಡಿಸಿದ್ರಿಂದ ಒಂದು ಎರಡು ಮಾತನಾಡ್ತಾ ಇದ್ದೀನಿ. ಪ್ರಾಯಶಃ ತಾವೆಲ್ಲರೂ ಇವತ್ತಿನ ಬೆಳಗ್ಗೆ ಪತ್ರಿಕೆಯಲ್ಲಿ ಓದಿರಬಹುದು, ಸುಮಾರು 50 ಮಂದಿಗೆ ಕರ್ನಾಟಕ ಸರ್ಕಾರ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದೆ. ಅದರಲ್ಲಿ ನಮ್ಮ ನಿಮ್ಮ ನೆಚ್ಚಿನ ಡಾಕ್ಟರ್ ಪ್ರಭಂಜನ ಆಚಾರ್ಯರು ಕೂಡ ಒಬ್ಬರಾಗಿರುವುದು ನಮ್ಮ ಬ್ರಾಹ್ಮಣ ಕುಲಕ್ಕೆ ಒಂದು ಕೀರ್ತಿ ತರತಕ್ಕಂಥ ಒಂದು ವಿಷಯ ಅಂತ ನಾನು ಪರಿಗಣಿಸಿದ್ದೀನಿ. ಪ್ರಭಂಜನಾಚಾರ್ಯರಿಗೆ ಬೀರಿದ ಬಾವಲುಗಳು ಒಂದಲ್ಲ, ಎರಡಲ್ಲ, ಮೂರಲ್ಲ, 100 ಸಹಸ್ರಗಳಲ್ಲಿ ಬಂದಿದೆ. ಅದು ಅದ್ವಿತೀಯ ಪಂಡಿತರಿಂದ ಬಿರುತುಗಳು ಬಂದಿದೆ. ಆದರೆ ಇವತ್ತು ರಾಜ್ಯ ಪ್ರಶಸ್ತಿ ಬರ್ತಿರೋದು ಒಂದು ದೃಷ್ಟಿಯಿಂದ ನಮಗೆ ಹೆಮ್ಮೆ. ಕರ್ನಾಟಕದ 4 ಕೋಟಿ ಜನತೆಯಲ್ಲಿ ಒಬ್ಬರನ್ನ ಗುರುತಿಸಿದ್ದಾರೆ, ಅದರಲ್ಲೂ ಗುರುತಿಸಿರುವುದು ಅವರ ಸಂಸ್ಕೃತ ಪಾಂಡಿತ್ಯ, ಸಂಸ್ಕೃತದ ಮೇಲೆ ಅವರಿಗೆ ಇರತಕ್ಕಂಥ ಅಪಾರ ಪ್ರೀತಿ ಮತ್ತು ಆ ಸಂಸ್ಕೃತ ಪಾಂಡಿತ್ಯವನ್ನು ಉಪಯೋಗಿಸಿಕೊಂಡು ಸಮಾಜವನ್ನು ತಿದ್ದಲು ಹೊರಡತಕ್ಕಂಥ ಪ್ರಭಂಜನಾಚಾರ್ಯರಿಗೆ ಈ ಒಂದು ರಾಜ್ಯ ಪ್ರಶಸ್ತಿ ಬಂದಿರೋದು ನಮ್ಮೆಲ್ಲರಿಗೂ ತುಂಬ ಹೃದಯ ತುಂಬಿ ಬರುವ ಸಂತೋಷದ ಸಂಗತಿಯಾಗಿದೆ. ಆ ಸಂತೋಷದ ಸಂಗತಿಯನ್ನು ಹಂಚಿಕೊಳ್ಳುವ ಸಲುವಾಗಿ ನಿಮ್ಮೆಲ್ಲರ ಮುಂದೆ ನಾನು ನಿಂತಿದ್ದೇನೆ. ಈ ರಾಜ್ಯ ಪ್ರಶಸ್ತಿ ಬಂದಿರೋದವರಿಗೆ ಸಂಸ್ಕೃತ ಅಧ್ಯಯನದಲ್ಲಿ ಅದ್ವಿತೀಯ ಪಾಂಡಿತ್ಯವನ್ನು ಪಡೆದಿರತಕ್ಕಂಥದ್ದರಿಂದ ಅವರಿಗೆ ರಾಜ್ಯ ಪ್ರಶಸ್ತಿ ದೊರೆತಿದೆ. ಅದು ಬಹಳ ಸೂಕ್ತವಾಗಿದೆ. ಹೆಚ್ಚು ಮಾತಾಡದೆ ಕಾರ್ಯದರ್ಶಿಯರಾದ ಜಗನ್ನಾಥರಾಯರು ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಮಾಲೆಯನ್ನು ಅರ್ಪಿಸುವುದರ ಮೂಲಕ ನಮ್ಮ ಗೌರವ ಹಾಗೂ ವಿಶ್ವಾಸವನ್ನ ತೋರಿಸಿಕೊಡಬೇಕು ಅಂತ ಹೇಳಿ ಕಳಕಳಿಯಿಂದ ಪ್ರಾರ್ಥಿಸ್ತಾ ಇದ್ದೇನೆ. ಜೊತೆಗೆ ಜಗನ್ನಾಥರಾಯರ ಜೊತೆಯಲ್ಲಿ ಕಾರ್ಯಕಾರಿ ಮಂಡಳಿಯವರು ಕೂಡ ಸೇರಿ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕೊನೆಯ ಮಾತು, ಡಾಕ್ಟರ್ ಪ್ರಭಂಜನಾಚಾರ್ಯರಿಗೆ ಯಾವ ಪ್ರಶಸ್ತಿ ಬಂದರೂ ಕೂಡ ಅದು ನಮಗೇ ಬಂದಕ್ಕಂಥ ಹೆಮ್ಮೆ ಪಡ್ತಕ್ಕಂಥ ವ್ಯಕ್ತಿಗಳು ನಾವಾಗಿದ್ದೀವಿ. ರಾಜ್ಯ ಪ್ರಶಸ್ತಿ ಅಲ್ಲ, ರಾಷ್ಟ್ರ ಪ್ರಶಸ್ತಿ ಕೂಡ ಅವರದು ದೊರೆಯಲಿ ಅಂತ ಹೇಳಿ ನಾನು ಕಳಕಳಿಯಿಂದ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಪ್ರಣಾಮದೊಂದಿಗೆ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ.